மம வாசமிமாம் பிரசுப்தாம் சஞ்சீவயத்யகிலசக்திதரஸ்வதாம்னா அன்யாம்ஸ்ய ஹஸ்தசரணஸ்ரவணத்வதாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமத் ஆனந்த தீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி சர்வோத்தமோ விஷ்ணுரதோ ரமாச ப்ரஹ்மாச்ச வாயுச்ச ததீய பத்ன்யோ அன்யே ச தேவாஹ சததம் பிரசன்னா ஹரௌ சுபக்திம் மயி சந்தி சந்து. ஸ்ரீ குருப்யோ நம. ஹரிஹி ஓம். நாராயணாய பரிபூர்ண குணார்ணவாய விஸ்வோதயஸ்திதிலயோன்நியதி பிரதாய தானப்பிரதாய விபுதாசுர சௌக்கிய துக்க சத்காரணாய விததாய நமோ நமஸ்தே. நாராயணம் சுரகுரும் ஜகதேகநாதம் பக்தப்ரியம் சகலலோகநமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரமபவித்திரவாத ஸ்ரீமன் மகாபாரதத்தில் ஹேகே பகவந்தனாத ஸ்ரீகிருஷ்ண ஸ்வதஹ தானு பாண்டவர ராயபாரியாகி ஹோகலிக்கே சித்தனாகத்தா இத்தானே, தர்மராஜ பேட அந்த ஹேளிதரூ சஹ கிருஷ்ண பரமாத்மா தானு ஹொரட்டு நிந்தித்தானே. ஆ உத்தேச தர்மராஜாதி பாண்டவரிக்கு அபக்யாதி வரபாரது. லோகதொழகி இஷ்டெல்ல திளத பாண்டவரு யுத்தவன்ன கோட்டியந்தர தின சாய்த்தக்கந்த யுத்தவன்ன துடுக்கி மாடிதரு அந்தக்கந்த அபக்யாதி வரபாரது. இது ஜன பகவந்த ஜகத்தையே தோரிஸ்தா இத்தானே. யாவதே ஒன்று அனர்த்தவாகத்தக்கந்த கெலசக்கே ஹோகோதுக்கிந்த முஞ்சே தும்ப அதன் தப்பிசலுக்கு பிரயத்தப்படபேக்கு. யுத்த முதலாதவுகளன்ன தப்பிசோது ஆதஷ்டு பிரயத்தப்பட்டு அனிவாரியவாதாக யுத்த இத்தியாதிகளே ஹொரத்து வேறே அல்ல. ராஜநீதியல்லும் ஹாகேனே நாலக்கு உபாயங்களு அந்த கரீத்தார். காரிய சாதனைக்கு நாலக்கு தாரிகள், சாம தான பேத தண்ட அந்தி நாலக்கு மார்க்க ஹெடுத்தார். சாமோபாய ஆதஷ்டு சாம மார்க்கதிந்த கலாட்டைக்கு அவகாசவாகதத்தை மாடிக்கொள்ளோது மொதலேது. ஆமேலே தான ಮನೆ ಬಿಡಿಸ್ಬೇಕಾದ್ರೆ ಭಾರಿ ಕೋಟಿ ಇಟ್ಟಿರೋ ತೊಂದರೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟೆ ಬಿಡಿಸ್ಬಿಡ್ತಾರೆ. ಎಷ್ಟೋ ಸರ್ ಅವನು ಕೊಡೋದು ಬೇಡ, ಇವರೇ ಕೊಟ್ಟು ಬಿಡಿಸ್ತಾರಲ್ಲ ಅದೊಂದು ರೀತಿ ದಾನ. ಆಮೇಲೆ ಭೇದ ಒಡೆ ಕೊಡಿಸೋದು, ಅದು ಆಗದೆ ಹೋದಾಗ ಯುದ್ಧ ಅಂತ ಹೇಳಿ ರಾಜನೀತಿಯ ನಾಲ್ಕು ಹಂತಗಳು ಅದನ್ನು ತೋರಿಸ್ಲಿಕ್ಕೆ ಪರ ಯದ್ಯಪಿ ಈಗಾಗಲೇ ಒಂದಷ್ಟಿಂದ ತೋರಿಸಿ ಆಗಿದೆ. ತ್ರಿಪುರಾದಿನ ಪುರೋಹಿತನ ಕಳಿಸಿ ಎಲ್ಲ ಮಾಡಿದ್ದಾರೆ. ಆದರೆ ಅಲ್ಲೂ ಕೂಡ ಏನಾಗ್ಬೋದು, ಜನಗಳಿಗೆಲ್ಲ ಇನ್ನೂ ಗೊತ್ತಿಲ್ಲ ಅದೆಲ್ಲ ಕೂಡ. ಯಾರೋ ಪುರೋಹಿತರನ್ನು ಕಳಿಸಿದ್ರಂತೆ ಅಂತ ಆಗಬಾರದು. ಆದ್ದರಿಂದ ಅಧಿಕೃತವಾದ ರೀತಿಯಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ ಅಂತಕ್ಕಂತಹ ತಿಳುವಳಿಕೆ ಜನಕ್ಕೆ ಬರಬೇಕು ಅಂತ ಹೇಳಿ ಭಗವಂತ ತಾನೇ ಹೋಗ್ತೇನೆ ಅಂತ ಹೊರಡ್ತಾ ಇದ್ದಾರೆ. ರಾಮದೇವರು ಕೂಡ ಮಾಡಿದ್ದ ಹಾಗೇನೇ. ರಾವಣ ಅಷ್ಟು ಮಹಾಪಾಪಿ ಅಂತ ಗೊತ್ತಿದ್ರು ಕೂಡ ಹನುಮಂತನನ್ನು ಕಳಿಸಿ ಆಮೇಲೆ ಮತ್ತೊಮ್ಮೆ ಅಂಗದನನ್ನು ಕಳಿಸಿ ಯುದ್ಧದ ಕೊನೆಯ ಹಂತದವರೆಗೂ ಅದನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ನಿಜವಾದ ಅರ್ಥದಲ್ಲಿ ಸಾಧನೆಯ ಮಾರ್ಗ. ನಮ್ಮಲ್ಲಿ ಕಲಿಯುಗದಲ್ಲಿ ಹಾಗಲ್ಲ. ಮೊದಲು ಏಕ್ತಮ್ ಹೊಡಿ ಬಡಿ ಕಡೆ ಅಂತಲೇ ಶುರುವಾಗೋದು. ಬರೀ ಗುಂಡಾಗಿರಿನೇ ಬ್ಲಾಸ್ಟ್ ಮಾಡ್ತಕ್ಕಂಥ ಪದ್ಧತಿ ಮಾಡಬೇಕು. ರಾಜ ಮಹಾರಾಜರೇ ಯುದ್ಧ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ಹೇಳಿದರೆ ಈ ಕಂಡು ಕಂಡು ಚೆನ್ನೆಲ್ಲ ಕಲ್ಲು ಹೊಡಿಲಿಕ್ಕೆ ಶುರು ಮಾಡಿದರೆ ಜಗತ್ತು ಹೇಗೆ ಉಳಿಬೇಕು ಅಂದರೆ ಕಲಿಯುಗದಲ್ಲಿ ದಂಡನೆ ಮೊದಲು, ಆದರೆ ಬೇರೆ ಯುಗದಲ್ಲಿ ಸಾಮ ಮೊದಲು. ಆದ್ದರಿಂದ ಸಿದ್ಧಿ ಆಗುತ್ತೆ ಅಂತ ಅರ್ಥ. ಅಷ್ಟು ಮಾಡಿ ಇಲ್ಲಿ ಕ್ರಾಸ್ ಆಗಿದೆ ಅಲ್ಲ. ಇದು ಭಗವಂತ ತೋರಿಸಿದ ನೀತಿ ಅದು. ಆ ಮೂಲಕ ಪಾಂಡವರ ಹಿರಿಮೆನೂ ಗೊತ್ತಾಗಬೇಕು, ಕೌರವರು ಎಷ್ಟು ದುಷ್ಟರು ಅಂತೂ ಜಗತ್ತು ತಿಳ್ಕೊಳ್ಬೇಕು ಅಂತೇಳಿ ಭಗವಂತ ಹಾಗೆ ಮಾಡ್ತಾ ಇದ್ದಾನೆ. ತಾನೇ ಹೊರಟು ನಿಂತ ಹೋಗೋದಕ್ಕಿಂತ ಮುಂಚೆ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂದರೆ ಇದು ತಾನಷ್ಟೇ ಹೋಗಿದ್ದು ಅಂತಾಗಬಾರದು, ಅವರ ದೃಷ್ಟಿಕೋನ ಏನಿದೆ ಅಂತ ಹೇಳಿದಾಗ ಧರ್ಮರಾಜ ಸ್ವತಃ ಶಾಂತಿಪ್ರಿಯ, ಆತ ಹಾಗೆ ಹೇಳಿದ. ಭೀಮಸೇನನು ಆ ಮಾತನ್ನು ಹೇಳಿದಾಗ ಒಳ್ಳೆ ಜನಕ್ಕೆ ಸಂಶಯ ಬರಹಾಗಾಯಿತು. ಆಗ ಭಗವಂತ ಭೀಮಸೇನನನ್ನು ನೇರವಾಗಿ ಪ್ರಶ್ನಿಸಿಬಿಟ್ಟೇನೆ, ಆತನ ಅಭಿಪ್ರಾಯ ಯುದ್ಧಕ್ಕೆ ಭಯ ಮೊದಲಾದ ಕಾರಣ ಅಲ್ಲ, ಕೇವಲ ಕರುಣೆ ಅಷ್ಟೇ ಅನ್ನೋ ಮಾತನ್ನು ಹೊರಗೆ ಹಾಕ್ತಾರೆ. ಕೃಷ್ಣ ಭೀಮರ ಒಂದು ವರ್ತನೆ ಅತ್ಯಂತ ಆದರ್ಶಪ್ರಾಯವಾದಂಥ ವರ್ತನೆ. ಕೃಷ್ಣನ ಮನೋಭಾವ ಎಲ್ಲ ಭೀಮನಿಗೆ ಗೊತ್ತು, ಭೀಮನ ವಿಷಯ ಎಲ್ಲ ಕೃಷ್ಣನಿಗೆ ಗೊತ್ತು. ಆದರೆ ಅವರಿಬ್ಬರಿಗೂ ಹಾಗೆ ಗೊತ್ತು ಅಂತ ಉಳಿದವರು ಯಾರಿಗೂ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಿಸೋದು ಕೃಷ್ಣ ಭೀಮರ ಸಂಭಾಷಣೆಯ ವೈಖರಿಯಾಗಿತ್ತು. ಅದಕ್ಕೆ ಹೇಳ್ತಾರೆ, ಹರಿಯ ಮತವೇ ಹನುಮನ ಮತವೋ, ಹನುಮನ ಮತವೇ ಹರಿಯ ಮತವೋ, ಇಬ್ಬರಲ್ಲಿ ಎಂದೂ ವಿರೋಧ ಇಲ್ಲ. ಮತ್ತು ಒಮ್ಮೊಮ್ಮೆ ಹೊಂದಾಣಿಕೆ ಬರೋದೇ ಕಷ್ಟ ಜನಗಳಲ್ಲಿ, ಯಾವಾಗಲೂ ಹೊಂದಾಣಿಕೆ ಬರೋದು ಅಂದರೆ ಭಾರಿ ಕಷ್ಟ. ಅವರಿಬ್ಬರಲ್ಲಿ ಆಗಿದೆ ಎಂಬುದು ಭಾರಿ ಆಶ್ಚರ್ಯ. ಯಾವುದೇ ವಿಷಯಕ್ಕೂ ಕೂಡ ಒಟ್ಟಾಗಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳೋದು ಬೇರೆ, ಎಂದೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳೋದು ಬೇರೆ. ಒಟ್ಟಾಗಿಲ್ಲ ಅಂತ ಹೇಳಿದ್ರೆ ಏನೋ ಸ್ವಲ್ಪ ತಪ್ಪೋದು ಅಂತಾಗುತ್ತೆ, ಎಂದೂ ಇಲ್ಲ. ಅನಾದ್ಯನಂತ ಕಾಲದ ಒಟ್ಟು ಇತಿಹಾಸದಲ್ಲಿ ವಾಯು ಮತ್ತು ಹರಿ ಇಬ್ಬರಿಗೂ ಕೂಡ ವಿರೋಧ ಬಂದೇ ಇಲ್ಲ. ಎಲ್ಲಿ ಬಂದಿದೆ ಅಲ್ಲಿ ನಿಜವಾದ ಅರ್ಥವನ್ನು ಲೋಕಕ್ಕೆ ತಿಳಿಸಬೇಕು ಅಂತ ಅವರು ಸಂಭಾಷಣೆ ಮಾಡಿದರೆ ಹೊರತು ವಸ್ತುಸ್ಥಿತಿ ಬೇರೆ ಎಂಬುದನ್ನು ತಿಳಿಸಲಿಕ್ಕೆ ಆ ಭಾಗ ಬಹಳ ಉಪಯುಕ್ತವಾದದ್ದು. ಅಷ್ಟು ತಿಳಿಸಿ ಆಮೇಲೆ ಭೀಮಸೇನನಿಗೆ ಹೇಳ್ತಾನೆ, ಭೀಮಸೇನ ನಿನ್ನ ಮಹಿಮೆ ನಿನ್ನ ಹಿರಿಮೆ ಭಾರಿ ದೊಡ್ಡದು ಅಂತ ನನಗೆ ಗೊತ್ತಿದೆ. ಗೊತ್ತಿದೆ ಅಂತ ಹೇಳಿದ ಮೇಲೆ ಕೇಳಿದ ಅಂದರೆ ಗೊತ್ತಿದ್ದು ಕೇಳಿದ ಅಂತಲೇ ಅರ್ಥ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಮ್ಯಹಂ. ನಾನು ಸಾವಿರ ಪಟ್ಟು ಹೆಚ್ಚು ಶಕ್ತಿ ನಿನ್ನ ತಿಳ್ಕೊಂಡಿದ್ದೇನೆ, ಆ ಬಗ್ಗೆ ಏನು ಯೋಚನೆ ಇಲ್ಲ, ನಿನ್ನ ಸಾಮರ್ಥ್ಯ ಭಾರಿ ದೊಡ್ಡದು. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ. ಈ ದೊಡ್ಡ ಯುದ್ಧದೊಳಗೆ ಇಡೀ ಯುದ್ಧದ ಭಾರ ನಿನ್ನಲ್ಲಿ ಇದೆ. ಧೂರರ್ಜುನೇನ ಓಢವ್ಯ ಓಢವ್ಯೋ ಇತರೋ ಜನ. ಅದರ ನೊಗ ಎಳೆಯೋದು ಅರ್ಜುನ, ಭಾರ ಹೊರತು ನೀನು, ಉಳಿದವರೆಲ್ಲ ರಕ್ಷಣೆ ಹೊಂತಕ್ಕಂಥವರೇ ಹೊರತು ಅವರ್ಯಾರಿಂದನೂ ಕಾರ್ಯ ಸಾಧನೆ ಸಾಧ್ಯ ಇಲ್ಲ. ಆದ್ದರಿಂದನೇ ದುರ್ಯೋಧನ ಹೇಳಬೇಕಾದರೂ ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಅಂತಲೇ ಹೇಳಿದ್ದಾನೆ. ಭೀಮಾರ್ಜುನರು ಇಡೀ ಪಾಂಡವರ ಸೇನೆಯಲ್ಲಿ ಎದ್ದು ಕಾಣತಕ್ಕಂಥ ವ್ಯಕ್ತಿತ್ವ. ಅವರಿಬ್ಬರಲ್ಲೂ ಕೂಡ ಭೀಮಸೇನನು ಸಮೋ ನಾಸ್ತಿ ಸೇನೆಯೋ ಉಭಯೋರದು. ಭೀಮಸೇನನ ಪಾತ್ರ ಭಾರಿ ದೊಡ್ಡದು, ಅದನ್ನು ಎಲ್ಲ ಹಂತದಲ್ಲೂ ಕಾಣಿದೆ. ಎಲ್ಲೋ ಒಂದು ಕಡೆ ಬಂದಿದ್ದಲ್ಲ ಇದು, ಒಂದು ಎಲ್ಲ ಹಂತದಲ್ಲೂ ಕೂಡ ಈ ಹರಿಸರ್ವೋತ್ತಮತ್ವ, ಅನಂತರ ಅಷ್ಟೇ ಮುಖ್ಯವಾಗಿ ಬರೋದು ವಾಯು ಜೀವೋತ್ತಮತ್ವ, ಅದನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿಯಿಂದ ಮುಂದೆ ಕೃಷ್ಣ ಅರ್ಜುನನ್ನು ಕೇಳ್ತಾನೆ, ಅರ್ಜುನ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದರೆ ಅರ್ಜುನ ಕೂಡ ಕೃಪಾಳುಂ ಸಂಧಿ ಕಾಮುಕಂ ಅಂತ ಹೇಳಿದ್ದಾನೆ. ಅವನಿಗೂ ಕರುಣೆ, ಅಲ್ಲಿ ಹೇಗೆ ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಹೇಳಿ ಕೃಪಯಾವಿಷ್ಟ ವಿಷೀದನ್ ನಿಧಮಬ್ರವೀತ್ ಭಗವದ್ಗೀತೆ ಆರಂಭದಲ್ಲಿ ಬರುತ್ತೆ, ಕೃಪೆಗೆ ಒಳಗಾದ ಅರ್ಜುನ ಅಂತೇಳಿ. ಇಲ್ಲೂ ಒಂದಿಷ್ಟು ಕೃಪೆಯಿಂದನೇ ಮಾತಾಡ್ತಾನೆ, ನನಗೆ ಯುದ್ಧ ಬೇಡ ಕೃಷ್ಣ, ಆದಷ್ಟು ಸಂಧಿನೇ ಆಗಲಿ ಅಂತ ಹೇಳಿ ಕೃಪೆಯಿಂದ ಮಾತಾಡಿದ್ದಾನೆ ಅಂತ. ಕೃಷ್ಣ ಹಾಗೆಲ್ಲ ಅನ್ನಬಾರದು ಅರ್ಜುನ, ಸಂಧಿ ಆದರೆ ಸಂತೋಷವೇ, ಆದರೆ ಯುದ್ಧಕ್ಕೆ ಒಬ್ಬ ಕ್ಷತ್ರಿಯ ಹಿಂಜರಿಬಾರದು ಅಂತೇಳಿ ಸ್ವಲ್ಪ ಪ್ರೋತ್ಸಾಹವನ್ನು ಕೊಡ್ತಾರೆ, ಉತ್ಸಾಹವನ್ನು ಉಕ್ಕಿಸ್ತಾರೆ. ಅದು ಬಹಳ ಮುಖ್ಯ. ಅದು ಅಂದರೆ ಯುದ್ಧಕ್ಕೆ ಬಂದರೂ ತಯಾರಿರಬೇಕು, ಸಂಧಿ ಅಂದ್ಕೊಂಡಿದ್ವಿ ಆಗಲಿಲ್ಲ ಅಂತ ಹೇಳಿ ಮನಸ್ಸಿಗೆ ವ್ಯಥೆ ಮಾಡಿಕೊಳ್ಳೋದಲ್ಲ. ಕ್ಷತ್ರಿಯನ ಆದ್ಯ ಕರ್ತವ್ಯ ಅನಿವಾರ್ಯವಾದ ಯುದ್ಧವನ್ನು ಮಾಡೋದು ಅಂತ ಹೇಳಿದಾಗ ಅರ್ಜುನ ಕೊನೆಗೆ ಒಪ್ಪಿಕೊಡ್ತಾನೆ, ಆಯಿತು ಕೃಷ್ಣ ನಾನು ಯುದ್ಧಕ್ಕೆ ಸಿದ್ಧ. ಇಷ್ಟು ಸಿದ್ಧತೆ ಮಾಡಿದ್ರು ಮತ್ತೆ ಗೀತೆ ಉಪದೇಶ ಕಾಲಕ್ಕೆ ಮತ್ತೆ ಧನಸ್ಸನ್ನು ತ್ಯಾಗ ಮಾಡ್ತಾನೆ ಅರ್ಜುನ. ಅದು ಎಷ್ಟು ಸರ್ತಿ ಅರ್ಜುನನಿಗೆ ಹೇಳಿದ್ರು ಕೂಡ ಭೀಮಸೇನನ ಎತ್ತರಕ್ಕೆ ಬರೋದಿಲ್ಲ. ಇದು ಭಾರಿ ವಿಶೇಷ. ಇಲ್ಲಿ ಭೀಮಸೇನ ಕೃಷ್ಣ ಹೇಳಿ ಒಪ್ಪಿಸಿದ್ದಲ್ಲ, ಭೀಮಸೇನ ತಾನೇ ಹೇಳ್ತಾನೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದೆ ಹೊರತರ ಯುದ್ಧಕ್ಕೆ ಸಿದ್ಧ ಹೇಳಿದ್ರೆ ಭೀಮಸೇನ ಸುಮ್ಮನೆ ಹೇಳಿದ್ದಲ್ಲ. ಮತ್ತೆ ಥ್ರೋಟ್ ಎಂದೆಂದೂ ಕೂಡ ಯುದ್ಧ ನಾನು ಮಾಡೋದಿಲ್ಲ ಅಂತ ಒಂದು ಸರ್ತಿನ ಹೇಳೋದಿಲ್ಲ. ಮತ್ತೆ ಅರ್ಜುನ ಎಷ್ಟೋ ಸರ್ತಿ ಮಾತನ್ನಾಡ್ತಾನೆ, ಹೇಳಿಸಿಕೊಂಡಿದ್ರೂ ಹೇಳ್ತಾನೆ, ಆದರೆ ಭೀಮಸೇನ ಮಾತ್ರ ಎಂದೂ ಹೇಳಿಲ್ಲ. ಅಷ್ಟೇ ಅಲ್ಲ, ನಿಜವಾದ ಅರ್ಥದಲ್ಲಿ ಧರ್ಮರಾಜನ ಯುದ್ಧಕ್ಕೆ ಅಣಿ ಮಾಡಿದ್ದೇ ಭೀಮಸೇನ ದ್ರೌಪದಿಯರು. ವನಪರ್ವದಲ್ಲಿ ಕಥೆ ಕೇಳಿದ್ದೇವೆ, ಅಂದಮೇಲೆ ಭೀಮಸೇನ ಮಾತುಗಳೆಲ್ಲ ಲೋಕಶಿಕ್ಷಣದ ಮಾತುಗಳೇ ಹೊರತು ನಿಜವಾಗಲೂ ಕೂಡ ಭೀಮಸೇನ ಅಂಜೋದು ಮೊದಲಾದ ಯಾವ ಒಂದು ತಪ್ಪು ಕೆಲಸವನ್ನು ಮಾಡಿಲ್ಲ ಅಂತ ಮತ್ತೊಮ್ಮೆ ರುಜುವಾತಾಯಿತು. ಆಮೇಲೆ ನಕುಲ ಸಹದೇವರನ್ನು ಕೇಳಿದಾಗ ನಕುಲ ದೊಡ್ಡವರು ಅವ್ರು ಹೇಗೆ ಹೇಳಿದರೆ ಹಾಗೆ ಅಂತ ಹೇಳಿಬಿಡ್ತಾನೆ, ಮೂರು ಜನ ಅಣ್ಣಂದರಿದ್ದಾರೆ ಹೇಗಿದ್ರು ಅವ್ರು ಹೇಗೆ ಹೇಳಿದರೆ ಹಾಗೆ ಆಗಬಹುದು ಅಂತೇಳಿ. ಆಗ ಸಹದೇವ ಹೇಳ್ತಾನೆ, ಇಲ್ಲ ಕೃಷ್ಣ ಯುದ್ಧನೇ ಆಗಬೇಕು ಅಂತ ಹೇಳಿಬಿಟ್ಟೆ. ಸಹದೇವ ಅವನು ಅಷ್ಟು ಜನದಲ್ಲಿ ಮೊದಲಿಗೆ ಯುದ್ಧ ಹೇಳಬೇಕು ಅಂತ ಹೇಳಿದ್ದು ಸಹದೇವ. ನಮಗೇನಿಸುತ್ತಾಗ ಓ ಭಾರಿ ಗ್ರೇಟ್ ಅಂತ ಕಾಣ ಸಹದೇವ ಹಾಕಿದ್ರೆ ಇವನೇ ಮಹಾವೀರ ಅಂತ ಅನಿಸಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಸಹದೇವ ಹಾಗೆ ಮಾತಾಡಿದ್ದಲ್ಲ, ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ ಅಷ್ಟೇ, ಎಮೋಷನಲ್ ಆಗಿ ಮಾತಾಡೋದು ತಿಳಿದು ಮಾತಾಡೋದು ಬೇರೆ. ಅಲ್ಲಿ ಕಲ್ಲೊಡೆ ತೊರಟು ಬಿಟ್ರೆ ಮುಂದೆ ಏನಾಗುತ್ತೆ ಯೋಚನೆ ಮಾಡಬೇಕಲ್ಲ. ಈ ಬಂತೆ ಸಹದೇವರಿಗೆ ಆ ಥರ ಹುಮ್ಮಸ್ಸದು ಒಂದು. ಆದ್ದರಿಂದ ಅದು ವಿರೋತ್ಸಾಹದ ಮಾತಲ್ಲ, ಅದು ಅದೊಂಥರ ಭಾವೋದ್ವೇಗದ ಮಾತು. ಭಾವೋದ್ವೇಗದ ಮಾತಿನ ದೃಷ್ಟಿಯಿಂದ ಸಹದೇವ ಹೇಳಿದ್ದೇ ಹೊರತು ನಿಜವಾದ ಅರ್ಥದಲ್ಲಿ ಭೀಮಸೇನನ ಸದ್ಯ ದೀಕ್ಷೆಗಳು ಯಾವುದು ಆತನಲ್ಲಿರಲಿಲ್ಲ. ಅದು ಯೋಗ್ಯ ಅನ್ನೋದ್ರಲ್ಲಿ ಸಂಶಯ ಇಲ್ಲ, ಆದರೆ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಭೀಮನಿಗೆ ಅರ್ಜುನಿಗೆ ಸರಿಗಟ್ಟತಕ್ಕಂಥ ವ್ಯಕ್ತಿ ಅಲ್ಲ ಎಂಬುದು ಅಲ್ಲಿ ಕಾಣುತ್ತೆ. ಕೊನೆಗೆ ಕೃಷ್ಣ ದ್ರೌಪದಿಯನ್ನು ಕೇಳ್ತಾನೆ, ಅಮ್ಮ ದ್ರೌಪದಿ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದರೆ. ಇದು ತುಂಬ ಜನ ಗಮನಿಸಬೇಕಿದ್ದಾರೆ, ಹೆಂಗಸನ್ನು ಯಾರು ಕೇಳ್ತಾರೆ ಅಂತ ಜನ ಪದ್ಧತಿ ಹಾಕಿರೋ, ಹೇಳಿದ್ದನ್ನು ಮಾಡಿದ್ರಾಯ್ತು, ಅವ್ರನ್ನ ಯಾರು ಕೇಳ್ತಾರೆ ಅಂತ ತಿಳ್ಕೊಂಡಿದ್ದಾರಲ್ಲ. ಅದು ಕೃಷ್ಣ ಹೇಳ್ತಾನೆ, ಯಾರು ಕೇಳ್ತಾರೋ ಬಿಡ್ತಾನೆ, ನಾನು ಕೇಳ್ತೇನೆ ಅಂತ ಹೇಳ್ತಾನೆ. ಆದ್ದರಿಂದ ದೇವರು ನಮ್ಮ ಕಡೆ ಇದ್ದಾನೆ ಅನ್ನೋ ಭಾವನೆ ಹೆಂಗಸರು ಧೈರ್ಯವಾಗಿ ಹೊಂದಬಹುದು. ನಿಜವಾದ ಅರ್ಥದಲ್ಲಿ ಕೃಷ್ಣ ಎಷ್ಟು ಕರುಣಾಳು ಅಂತ ಹೇಳೋದಕ್ಕೆ ಯಾವ ರೀತಿಯಲ್ಲಿ ಅವರಿಗೂ ಮನಸ್ಸಿನಲ್ಲಿ ಇರತಕ್ಕಂಥ ಭಾವನೆಗಳನ್ನು ವ್ಯಕ್ತ ಮಾಡತಕ್ಕಂತಹ ಒಂದು ದೊಡ್ಡ ಅಧಿಕಾರ ಇದೆ. ಇದನ್ನು ನಾವು ಕೇಳ್ತಾ ಕಾಣ್ತಾ ಇದ್ದೆ ಉದ್ಯೋಗ ಪರ್ವದೊಳಗೆ, ಅದು ಗಮನಿಸಿರಬೇಕು. ಯಾರಾದರೂ ಇವತ್ತು ಸ್ತ್ರೀಯರ ಬಗ್ಗೆ ಎಚ್ಚರಿಕೆಯನ್ನು ಹೊಂದಿಲ್ಲ, ನಮ್ಮ ಶಾಸ್ತ್ರದವರೆಲ್ಲ ದೂರ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪದು. ಕೃಷ್ಣ ಪ್ರತ್ಯೇಕವಾಗಿ ದ್ರೌಪದಿಯನ್ನು ಕೇಳ್ತಾನೆ, ನಿನ್ನ ಅಭಿಪ್ರಾಯ ಏನು ಹೇಳು ದ್ರೌಪದಿ ಅಂತ ಹೇಳಿದಾಗ ಆಗ ದ್ರೌಪದಿ ಹೇಳ್ತಾಳೆ. ಕೃಷ್ಣ ಹೇಳಿದ್ದು ಎಷ್ಟು ದೊಡ್ಡದೋ, ದ್ರೌಪದಿ ಅಷ್ಟೇ ಧೈರ್ಯವಾಗಿ ಮಾತಾಡಿದ್ದು ಅಷ್ಟೇ ಶ್ರೇಷ್ಠ. ಸಂಕೋಚ ಪಟ್ಟು ಏನೋ ಹೇಳಿಬಿಡೋದು, ಏ ಮಾತಾಡಲು ಸಂಕೋಚ ಆಯಿತು ಹಾಗೆಲ್ಲ ಏನೂ ಇಲ್ಲ, ಅದು ಸರಿಯಲ್ಲ. ಅವಕಾಶ ಕೊಟ್ಟಾಗ ಉಪಯೋಗಿಸ್ಕೊಳ್ಬೇಕು ಅದನ್ನು, ಆಮೇಲೆ ಹೇಳೋದು ಏನಂತಾರೋ ಅಂತ ಹೇಳಲೇ ಇಲ್ಲ ಅಂತೇಳಿ. ಅವಕಾಶ ಕೊಟ್ಟಿದ್ದೆ ಅದಕ್ಕೆ ಆಗಿದ್ರಿ, ಈಗ ಪರೀಕ್ಷೆಯಲ್ಲಿ ಪೇಪರ್ ಕೊಟ್ಟಮೇಲೆ ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರೋ, ಒಪಿನಿಯನ್ ಕೇಳಿದಾಗ ಧೈರ್ಯವಾಗಿ ಹೇಳಬೇಕು ಅದನ್ನು. ಹೇಳದೆ ಹೋದರೆ ಕೊಟ್ಟ ಅವಕಾಶ ಕಳ್ಕೊಂಡಂತೆ ಲೆಕ್ಕ. ದ್ರೌಪದಿ ಹೇಳ್ತಾಳೆ, ಕೃಷ್ಣ ಈ ದುರ್ಯೋಧನಾದಿಗಳು ಪರಮ ಪಾಪಿಗಳು, ಅವರನ್ನು ಕ್ಷಮಿಸೋ ಸಿದ್ಧತೆ ನನಗೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅಂಥ ಪಾಪಿಗಳು ಬದುಕೋದು ನಾನು ಇಷ್ಟಪಡೋದಿಲ್ಲ. ಬರೀ ಸಂಧಿ ಎಂದೆಂದೂ ಸಾಧ್ಯ ಇಲ್ಲ, ಸಂಧಿ ನಾನು ಒಪ್ಪೋದೇ ಇಲ್ಲ. ಸಂಧಿ ನಶ್ಯಾದಿತಿ ಪಾರ್ಷತಿ, ಸಂಧಿ ಆಗಲೇಬಾರದು, ಯುದ್ಧವೇ ಆಗಲೇಬೇಕು, ಇದು ನನ್ನ ಹಠ ಅಂತ ದ್ರೌಪದಿ ಹೇಳಿಲ್ಲಂತೆ. ಇದು ಅರ್ಥ ಮಾಡಿಕೊಂಡ್ರೆ ದ್ರೌಪದಿಯ ವೀರಾವೇಶದ ಮಾತಿದು ಒಂದು. ಕ್ಷಾತ್ರ ತೇಜಸ್ಸನ್ನು ಹೇಗೆ ತೋರಿಸ್ಬೇಕು ಅಂತ ಹೇಳುತ್ತಾರೆ, ಎಲ್ಲೆಲ್ಲೋ ಸಂಧಿ ಸಾಧ್ಯ ಇಲ್ಲ, ಪರಮ ಪಾಪಿಗಳಿವರು, ಇಂಥ ಪಾಪಿಷ್ಠರನ್ನು ಕ್ಷಮಿಸೋದಾದರೆ ಯಾರಿಗೂ ಶಿಕ್ಷೆ ಕೊಡಬೇಕಾಗಿಲ್ಲ ಅಂತ ಆಯ್ತು ಅಷ್ಟೇ. ಇವತ್ತು ಇಂಥ ಪಾಪಿಷ್ಠನನ್ನು ಕೂಡ ನೋಡಿ, ಮೊನ್ನೆ ಇಬ್ಬರು ಗಲ್ಲಿಗೆ ಹಾಕಿದ್ರಲ್ಲ, ಆಗ ಸುಪ್ರೀಂ ಕೋರ್ಟ್ ಹೋದ್ರು ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅದರ, ಆಮೇಲೆ ಇಬ್ಬರು ಒಪ್ಪಲಿಲ್ಲ, ರಾಷ್ಟ್ರಾಧ್ಯಕ್ಷರು ಹೇಳಿದ್ರೆ ಒಪ್ಪಲಿಕ್ಕೆ ಕ್ಷಮಾದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಜನ ಅದನ್ನಾರು ಅಬ್ಜೆಕ್ಟ್ ಮಾಡಲಿಲ್ಲ. ಒಳ್ಳೇದಾಯ್ತು ಅಂತ ಹೇಳಿದ್ರೆ ಹೊರತು ಮಾಡಬೇಕಾಗಿತ್ತು ಅಂತ ಹೇಳಿದವರು ಇಲ್ಲ. ಇದೇನು ಒಂದು ನಾಕಾರ ಕೊಲೆ ಮಾಡಿದವರಿಗೆ ಇಂಥ ಶಿಕ್ಷೆ ಕೊಡೋದಾದರೆ, ದುರ್ಯೋಧನಂಥ ಪರಮ ಪಾಪಿಗಳಿಗೆ ಕ್ಷಮೆ ಕೊಡೋದು ಏನರ್ಥ? ಆ ದೃಷ್ಟಿಯಿಂದ ಇವತ್ತು ಆಗಾಗ್ಗೆ ಬರ್ತಿರುತ್ತೆ ಅದು, ಕ್ಷಮಾದಾನ ಮಾಡಬೇಕು ಅವರಿವರಿಗೆ ಅಂತ ಕೇಳ್ತಾ ಇರ್ತಾರೆ. ಅಲ್ಲೂ ಸಾಮಾನ್ಯವಾಗಿ ಎರಡು ಒಪಿನಿಯನ್ ಬಂದೇ ಬರುತ್ತೆ. ಸಾಮಾನ್ಯ ಹೆಚ್ಚಿದಾನ ಇಂಥ ಈ ಕಾಲದಲ್ಲೂ ಕೂಡ ಹೆಚ್ಚಾಗಿ ಅನ್ಯಾಯಕ್ಕೆ ಪ್ರೋತ್ಸಾಹ ತೆಗೆತಕ್ಕಂಥ ಈ ಕಾಲದಲ್ಲೂ ಕೂಡ ಭಾರಿ ಪಾಪಗಳನ್ನು ಕ್ಷಮಿಸಬೇಕು ಅನ್ನೋ ಅಭಿಪ್ರಾಯ ಕೂಡ ಜನ ಸಿಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ದ್ರೌಪದಿಯ ಮಾತಿನ ಸತ್ಯ ಇದೆ ಅಂತ ಗೊತ್ತಾಗುತ್ತೆ. ಕ್ಷಮಿಸಬೇಕು ಅನ್ನೋದು ಗುಣನೇ, ಕ್ಷಮಾ ಗುಣ ಅನ್ನೋದ್ರ ಸಂಶಯನೇ ಇಲ್ಲ. ಆದರೆ ಕ್ಷಮಾ ಗುಣ ಆಗೋದು ಯಾವಾಗ ಅಂತ ಕೇಳಿದರೆ, ಕ್ಷಮಿಸೋದು ಇವ್ರ ಗುಣ, ಕ್ಷಮೆ ತಗೊಳ್ತಕ್ಕಂಥ ಅರ್ಹತೆ ಅವ್ರಿಗೆ ಇರಬೇಕಲ್ಲ ಈ ಮಧ್ಯೆ. ಆದರೆ ಲೇಟಾಗಿ ಬಂದವನ್ನ ಕ್ಷಮೆ ಕೇಳಬಹುದು, ಕಾಪಿ ಹೊಡೆದಲ್ಲಿ ಕ್ಷಮಿಸಿದ್ರೆ ಗತಿ ಏನಾಗಿದ್ರೆ ಎಕ್ಸಾಮ್ ಸ್ಯಾಂಕ್ಚಿಟಿನೇ ಇರೋದಿಲ್ಲ. ಯಾವುದೋ ರೀತಿಯಲ್ಲಿ ಸಣ್ಣ ಪುಟ್ಟ ಪಾಠ ತಪ್ಪು ಮಾಡಿದ್ರೆ ಕ್ಷಮಿಸಬಹುದೇ ಹೊರತು ತುಂಬ ತಪ್ಪಾದ್ರೆ ಕ್ಷಮಿಸಲಿಕ್ಕಾಗೋದಿಲ್ಲ. ಇಲ್ಲಿ ವ್ಯತ್ಯಾಸ ಇದೆ. ಕ್ಷಮೆ ಎಂಬುದನ್ನ ಟೂ ಮಚ್ ಕ್ಷಮೆ ಅಂದರೆ ಅದು ಒಂಥರ ನಿಶಕ್ತಿಯ ಮತ್ತೊಂದು ಮುಖ ಅಷ್ಟೇ, ಅದು ಗುಣ ಅಲ್ಲ, ಅದು ದೋಷನೇ ಆಗೋದು. ತುಂಬ ಜನ ದ್ರೌಪದಿಯ ಬಗ್ಗೆ ಆಕ್ಷೇಪನೂ ಮಾಡೋದುಂಟು. ದ್ರೌಪದಿಯ ಹಠದಿಂದ ಮಹಾಭಾರತ ಯುದ್ಧ ಆಗೋಯ್ತು, ಕೋಟ್ಯಂತರನ ಸತ್ತೋದ್ರು. ದ್ರೌಪದಿ ಏನು ಮಾಡಬಹುದಾಗಿತ್ತಾಗ, ಕ್ಷಮಿಸಿಬಿಡು ಕೃಷ್ಣ ಹೋಗಲಿ ಅಂತ ಅನ್ಬೋದಾಗಿತ್ತು. ಮೊದಲೇ ಹೆಂಗಸು ಅಂತ ಹೊತ್ತಲ್ಲಿ ಕ್ಷಮಿಸಬಹುದು, ಮಾತೃಹೃದಯ ತಾಯಿ ಕರುಳು ಅಂತ ಹೇಳುತ್ತಾರೆ, ಕರುಣೆಯಿಂದ ವರ್ತಿಸಬೇಕಾಗಿತ್ತು. ದ್ರೌಪದಿ ಹಠಮಾರಿ ಅಂತ ಹೇಳಿ ಬಯೋ ಜನಗಳಿದ್ದಾರೆ, ಎಷ್ಟೋ ಜನ ಪುಸ್ತಕ ಬರೆದವರಲ್ಲಿ ದ್ರೌಪದಿಯಲ್ಲಿ ಬೈದವರು ಇದ್ದಾರೆ. ಇದು ಭಾರಿ ಆಶ್ಚರ್ಯ, ದ್ರೌಪದಿ ವಸ್ತ್ರಾಪಹರಣ ಪ್ರಯತ್ನ ಪಟ್ಟಿದ್ದು ದುರ್ಯೋಧನ ಬೈಯೋದಿಲ್ಲ, ಅವರು ಯುದ್ಧ ಮಾಡಬೇಕಾದ್ರೆ ದ್ರೌಪದಿನೇ ಬೈತಾರೆ. ಇದು ಆಶ್ಚರ್ಯ. ಈ ಕಳ್ಳನ ಬೈದೆ ಹಿಡಿದು ಪೊಲೀಸನ್ನ ಬೈದರೆ ಹಾಗೋ ಹಾಗೆ, ಕಳ್ಳನ ಬೈಯೋದಿಲ್ಲ, ಹಿಡಿದನ್ನು ಯಾಕೆ ಹಿಡಿದೆ ಅಂತ ಕೇಳಿದ್ರೆ ಏನು ಮಾಡಬೇಕು ಅದನ್ನು? ಇದು ಇವತ್ತು ಹಾಗೆ ಇರುತ್ತೆ, ಇನ್ಲೇಟರ್ ಹಿಡಿದು ಬಿಡ್ತಾರೆ, ಮೇಲವರು ಬಂದು ಯಾವ ಬಿಡಿಸಿಬಿಡ್ತಾರೆ, ಎಷ್ಟು ದುಃಖ ಆಗಬಹುದು ಅವ್ರಿಗೆ. ಕಾಪಿ ಹೊಡೆಯನ್ನ ಹಿಡಿದು ಬಿಟ್ರೆ, ಮೇಲವರು ಬಿಡಿಸಿಬಿಟ್ರೆ, ಇವನು ನಾಳೆ ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನಷ್ಟೇ, ಅದಕ್ಕೊಂದು ಬೆಲೆ ಇರಬೇಕಲ್ಲ ಅಂತ ದೊಡ್ಡ ಆರೋಪ ಮಾಡೋದುಂಟು, ಅದು ತಪ್ಪದು. ದ್ರೌಪದಿ ಮಾತನ್ನು ಹೇಳಬೇಕಾದ್ರೆ ಇವರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಬಂದು ಯೋಚನೆ ಮಾಡಬೇಕು. ಸಹಜವಾಗಿ ಕ್ಷಮಿಸತಕ್ಕಂತಹ ಒಂದು ಪ್ರಸಂಗ ಬಂದಾಗ ಕ್ಷಮಿಸದೆ ಹೋದರೆ ಅದು ದೋಷನೇ ಹೊರತು ಅಕ್ಷಮ್ಯ ಅಪರಾಧ ಅಂತ ಒಂದು ಮಾತು ಉಪಯೋಗಿಸ್ತಾರೆ. ಅಕ್ಷಮ್ಯ ಅಪರಾಧ, ಅಕ್ಷಮ್ಯವಾದ ಅಪರಾಧವನ್ನು ಕ್ಷಮಿಸಿದರೆ ಕ್ಷಮಿಸಿದವರೇ ತಪ್ಪು ಮಾಡ್ತಾರೆ ಅಂತ ಅರ್ಥ. ಅದು ನಾನು ಒಪ್ಪೋದಿಲ್ಲ ಕೃಷ್ಣ, ಅವರೆಲ್ಲರೂ ನಾಶವಾಗಲೇಬೇಕು, ಅಂಥ ಪಾಪಿಗಳನ್ನು ನಾನು ಉಳಿಸಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದರೆ ದ್ರೌಪದಿ ಹೇಳಿಲ್ಲಂತೆ. ಇನ್ನು ಮುಂದಿನ ಪ್ರಶ್ನೆ, ಕೃಷ್ಣ ಏನು ಹೇಳ್ತಾರೆ ಎಂಬುದು ಭಾರಿ ಮುಖ್ಯ. ಜನ ಏನು ಹೇಳಿದ್ದಾರೆ, ದ್ರೌಪದಿ ಸ್ವಲ್ಪ ತಾಳ್ಮೆ ವಹಿಸಬೇಕಾಗಿತ್ತು ಹಾಗೆ ಅಂತ ಹೇಳಿದ್ದಾರಲ್ಲ, ಇದು ನಮ್ಮ ಒಪಿನಿಯನ್ ಅಷ್ಟೇ. ಕೃಷ್ಣ ಯಾರು, ಭಗವದ್ಗೀತೆ ಹೇಳಿದವನು ಭಗವಂತ, ಅವನೇನು ಹೇಳ್ತಾನೆ ಕೇಳಬೇಕು. ಕೃಷ್ಣನ ಮಾತು ಫೈನಲ್ ಆಗುತ್ತೆ ಹೊರತು ನಮ್ಮ ಮಾತು ಫೈನಲ್ ಆಗೋದಿಲ್ಲ. ಇವತ್ತು ಆಟಗಳಲ್ಲೂ ಕೂಡ ಕೋಟ್ಯಂತರನ ನೋಡ್ತಾರೆ, ಅವ್ರ ಮಾತು ಫೈನಲ್ ಅಲ್ಲ, ಒಬ್ಬ ಅಂಪೈರ್ ಮಾತು ಆ ಕಡೆ ನೋಡ್ತಿರ್ತಾನೆ ಅವನ ಮಾತು ಫೈನಲ್. ಎಷ್ಟು ತಮಾಷೆ ಇದು ಒಂದು ಇಷ್ಟು, ಯಾಕಂದ್ರೆ ಅಧಿಕಾರ ಯಾರಿಗೆ ಕಾಂಪಿಟೆನ್ಸ್ ಇರುತ್ತಲ್ಲ ಅದು ಮುಖ್ಯ. ಕಾಂಪಿಟೆನ್ಸ್ ಇಲ್ಲದೆ ಹೋದರೆ ಅವ್ರ ಮಾತಿಗೆ ಬೆಲೆ ಇರೋದಿಲ್ಲ. ಇವತ್ತು ಕೃಷ್ಣ ಇಷ್ಟು ಕೇಳಿದ ಮೇಲೆ ಕೃಷ್ಣ ಏನು ಹೇಳಬಹುದು ಈಗ ನೋಡಿ, ಭೀಮಸೇನ ಹಾಗೆ ಹೇಳಿದಾಗ ಕೃಷ್ಣ ಮಾತಾಡ್ತಾರೆ, ಹಾಗೆಲ್ಲ ಹೇಳಬಾರದು ಭೀಮಸೇನ ಅಂತ ಲೋಕದೃಷ್ಟಿಯಿಂದ ಮಾತಾಡ್ತಾನೆ. ದ್ರೌಪದಿಗೆ ಆ ಮಾತು ಹೇಳ್ಬೋದು ಕೃಷ್ಣ ಬೇಕಾದ್ರೆ. ಭೀಮಸೇನ ಹೇಳಿದ್ದು ಸಂಧಿ, ದ್ರೌಪದಿ ಹೇಳೋದು ಯುದ್ಧ. ಇನ್ನೊಂದು ಪ್ರಶ್ನೆ ನನಗೆ ಬರಬಹುದು, ಏನಂತ, ಓ ಭೀಮ ದ್ರೌಪದಿ ಗಂಡ ಹೆಂಡತಿ ಅಂತ ಹೇಳ್ತೀರಿ, ಅವರಿಬ್ಬರಿಗೆ ಭಿನ್ನಾಭಿಪ್ರಾಯ ಬಂತಲ್ಲ ಹಾಗಿದ್ರೆ. ಭೀಮನ ಒಪಿನಿಯನ್ನೇ ಬೇರೆ, ದ್ರೌಪದಿ ಒಪಿನಿಯನ್ನೇ ಬೇರೆ, ನಮ್ಮನ್ನು ನಾವು ಹೇಳೋದೇನೀಗ? ಲಕ್ಷ್ಮೀನಾರಾಯಣರಲ್ಲಿ ಎಂದೂ ಇರೋ ಭಿನ್ನಾಭಿಪ್ರಾಯದ ಹೆಸರೇ ಇಲ್ಲ. ಅನಂತರ ರೀತಿ ಇರೋದು ಯಾರು ಅಂದರೆ ಬ್ರಹ್ಮ ಸರಸ್ವತಿ ವಾಯುಭಾರತಿ ಅಂತ ನಾನು ಹೇಳುತ್ತೆ. ಎಂದೆಂದೂ ಭಿನ್ನಾಭಿಪ್ರಾಯ ಇದರಲ್ಲಿ ಹೇಳಕ್ಕೆ ಬರೋದಿಲ್ಲ. ಶಿವಪಾರ್ವತಿಯರಲ್ಲಿ ದಕ್ಷಯಜ್ಞ ಧ್ವಂಸದ ಕಾಲಕ್ಕೆ ಗಲಾಟೆಯಾಗಿದೆ, ಅವ್ರು ಹೋಗಬೇಡ ಅಂದರೆ ಹೋಗಿಬಿಟ್ಟು ಕೊನೆಗೆ ದೇಹತ್ಯಾಗ ಮಾಡಿದ ಪ್ರಸಂಗ ನಾವು ಕೇಳ್ತೇವೆ. ಆದರೆ ಉಳಿದವರು ದಿನನಿತ್ಯ ಜಗಳದ ಕೇಸ ಬೇಕಾಷ್ಟು ಇರ್ತವೆ, ಆದ್ದರಿಂದ ಆ ಎಕ್ಸಾಂಪಲ್ ಕೊಡೋ ಕಾರಣನೇ ಇಲ್ಲ. ಅಂದಮೇಲೆ ಇಲ್ಲಿ ಭೀಮ ದ್ರೌಪದಿಯರು ವಿರಸ ಬಂತಲ್ಲ ಹೇಗೆ ಅಂತ ದೊಡ್ಡ ಪ್ರಶ್ನೆ ಇತ್ತು. ಅದಕ್ಕೆ ಹೇಳ್ತಾರೆ, ಇಬ್ಬರಲ್ಲಿ ವಿರಸ ಇಲ್ಲವೇ ಇಲ್ಲ. ನಿನ್ನೆ ನೋಡಿದ್ದೇವ ಅದನ್ನು, ಲೋಕದ ಕರುಣೆಯ ದೃಷ್ಟಿಯಿಂದ ಒಂದು ಮಾತು ಭೀಮಸೇನೆ ಹೇಳಿದ್ದೇ ಹೊರತು ಭೀಮಸೇನ ಅಭಿಪ್ರಾಯನೋ ಯುದ್ಧನೇ, ದ್ರೌಪದಿಯ ಅಭಿಪ್ರಾಯನೋ ಯುದ್ಧನೇ, ಅವ್ರು ಹೇಳಿದ ಅಪ್ರೋಚ್ ಬೇರೆ ಆಗಿತ್ತೆ ಹೊರತು ಉತ್ತರ ಒಂದೇ ಆಗಿತ್ತು. ಅದಕ್ಕೆ ಕೃಷ್ಣ ಹೇಳಿದ್ದು, ಭೀಮಸೇನ ಇಡೀ ಯುದ್ಧದ ಭಾರ ನಿನ್ನಲ್ಲಿದೆ ಅಂತ ಹೇಳಿದ ಮೇಲೆ ಮತ್ತು ಸಂಶಯಕ್ಕೆ ಅವಕಾಶವೇ ಇಲ್ಲ. ಇಬ್ಬರ ತೀರ್ಮಾನನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಕ್ಕೋಸ್ಕರ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಹೆಸರೇ ಇಲ್ಲ. ಆದ್ದರಿಂದ ಹೇಗೆ ಆದರ್ಶವಾಗಿ ಹೇಗಿರಬೇಕು ಹಾಗೆ ದ್ರೌಪದಿ ನಡ್ಕೊಂಡಿದ್ದಾರೆ. ಇನ್ನು ಕೃಷ್ಣ ದ್ರೌಪದಿ ಮಾತಿಗೆ ಹೇಳುತ್ತಾನೆ, ಹೆಚ್ಚು ಮಾತೇ ಆಡಲಿಲ್ಲ ಅಂತ ಕೃಷ್ಣ. ದ್ರೌಪದಿ ನೀನು ಹೇಳಿದ ಮೇಲೆ ಆಗೋಯ್ತು ಓಂ ಅಂತ ಹೇಳಿದ್ರಂತೆ, ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಯುದ್ಧನೇ ನಿಶ್ಚಯ ಮಾಡ್ತೇನೆ ಹೊರತು ಸಂಧಿ ಹೆಸರೇ ಇಲ್ಲ. ಬರೀ ಹೇಳ್ತೇನೆ ಅಲ್ಲ ದ್ರೌಪದಿ, ನಾನು ತೋರಿಸ್ತೇನೆ ನಿನಗೆ ಅಂತ ಹೇಳ್ತಾನೆ. ತೋರಿಸ್ತೇನೆ ಯುದ್ಧದೊಳಗೆ ಆ ದುರ್ಯೋಧನಾದಿಗಳೆಲ್ಲ ಸತ್ತು ಬಿದ್ದು ಅವರ ಹೆಂಡಂದಿರಲ್ಲ ಅವರ ಶವಗಳನ್ನು ಆಲಿಂಗನ ಮಾಡಿಕೊಂಡು ಗೋಳಾಡೋ ದೃಶ್ಯ ನಾನು ತೋರಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಏನು ಕರುಣಾನಿಧಿಯ ಹರಿ ದೇವರು, ಅಂಥವ್ನಿ ಮಾತು ಹೇಳ್ತಾನೆ ಅಂದ್ರೆ ಎಷ್ಟು ಪಾಪಿಗಳು ದುರ್ಯೋಧನಾದಿಗಳನ್ನು ಯೋಚನೆ ಮಾಡಬೇಕಾದ ಎಷ್ಟು ಪಾಪಿಗಳವರು. ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಪ್ರಯತ್ನ ಪಡ್ತಾರೆ, ತಂದೆ ತಾಯಿಗಳ ಎದುರೇ ಕೆಲಸ ಮಾಡ್ತಾರೆ, ಗುರು ಹಿರಿಯರು ಎದುರೇ ಕೆಲಸ ಮಾಡ್ತಾರೆ ಅಂದರೆ ಅವರ ಪಾಪಕ್ಕೆ ಎಂದೂ ಕೊನೆ ಇಲ್ಲ, ಅವನ ಕ್ಷಮಿಸಲೇಬಾರದು. ಏಷಾಂ ಕ್ರುದ್ಧಾಸಿ ಭಾಮಿನಿ, ನೀನು ಯಾರ ಬಗ್ಗೆ ರೋದಿಷ್ಯಂತಿ ಸ್ತ್ರೀಯೋ ಹೇಮಂ, ಏಷಾಂ ಕ್ರುದ್ಧಾಸಿ ಭಾಮಿನಿ, ಯಾರ ಬಗ್ಗೆ ನೀನು ಕೋಪಗೊಂಡಿದ್ದೀಯೋ ಅವರ ಸ್ತ್ರೀಯರೆಲ್ಲ ಹೀಗೆ ಅಳೋ ದೃಶ್ಯನ ತೋರಿಸ್ತೇನೆ, ನೀನು ನಿಶ್ಚಿಂತೆಯಾಗಿರು, ಯುದ್ಧ ನಿಶ್ಚಿತ. ಹಿಮಾಲಯ ಪರ್ವತ ಬೇಕಾದರೆ ನಡೆದಾಡಬಹುದು, ಆಕಾಶ ಬೇಕಾದರೆ ಕೆಳಗೆ ಬೀಳಬಹುದು. ಕೃಷ್ಣ ಉಪಯೋಗಿಸಿದ ಮಾತದು ಒಂದು, ಆಕಾಶ ಕಳಿಸಿ ಬಿಡಿದ್ರು ಪರವಾಗಿಲ್ಲ ಅಂತ ಮಾತಾಡ್ತಿರ್ತಾರೆ ಸಾಮಾನ್ಯ. ಕೃಷ್ಣ ಉಪಯೋಗಿಸಿದ ಮಾತದು ಒಂದು, ಆಕಾಶ ಬೇಕಾದ್ರೆ ಕಳಿಸಿ ಬಿಡಬಹುದು, ಸಮುದ್ರ ಬೇಕಾದ್ರೆ ಖಾಲಿಯಾಗಿ ಬಿಡಬಹುದು, ನನ್ನ ಮಾತು ಎಂದೂ ಸುಳ್ಳಾಗೋದಿಲ್ಲ, ನಕ್ಷತ್ರಗಳು ಕೆಳಬಿದ್ದು ಹೋಗಬಹುದು ಎಲ್ಲ ಕೂಡ, ಗ್ರಹಮಂಡಲಗಳು ಅಲಗಾಡಿ ಹೋಗಬಹುದು, ಆದರೆ ನನ್ನ ಮಾತು ಸುಳ್ಳಾಗೋದಿಲ್ಲ ದ್ರೌಪದಿ, ಯುದ್ಧ ಆಗೇ ಆಗುತ್ತೆ, ಅವರ ನಾಶವಾಗೇ ಆಗ್ತಾರೆ, ಆ ದೃಶ್ಯ ನಾನು ತೋರಿಸೇ ತೋರಿಸ್ತೇನೆ ಅಂತ ಕೃಷ್ಣ ಹೇಳಿ ಹೊರಟಂತೆ. ಅಂದರೆ ದ್ರೌಪದಿಯ ಮಾತಿಗೆ ಇನ್ನೊಂದು ಐಡಿಯಾನೇ ಕೃಷ್ಣ ಕೊಡೋದಿಲ್ಲ, ಒಪ್ಕೊಂಡ್ಬಿಟ್ಟು ಪೂರ್ತಿ ಒಪ್ಪಿಟ್ಟು ಬಿಡ್ತಾರೆ. ಅಂದಮೇಲೆ ದ್ರೌಪದಿಯ ಅಭಿಪ್ರಾಯವೇ ಕೃಷ್ಣನ ಅಭಿಪ್ರಾಯವಾಗಿತ್ತು ಅನ್ನೋದು ನಿಸ್ಸಂಶಯ. ಅಂದಮೇಲೆ ಅಂಥ ದ್ರೌಪದಿ ಹಠಮಾರಿತನ ಮಾಡಿಬಿಟ್ಲು, ಕ್ಷಮಿಸಬೇಕಾಗಿತ್ತು ಅಂತ ನಾವು ಹೇಳಿದರೆ ನಮಗೆ ತಿಳುವಳಿಕೆ ಇಲ್ಲ ಅಂತ ಐತೆ ಹೊರತು, ಕೃಷ್ಣ ಒಪ್ಪಿದ ಮೇಲೆ ಕೆಲವಿದೆ, ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ಅಗೇನೆಸ್ಟ್ ಮಾತಾಡಿದರೆ ಆ ಕೋರ್ಟಿಗೆ ಅವಮಾನ ಮಾಡಿದಾಗ ಲೆಕ್ಕದು, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ಅದನ್ನು ವಿಮರ್ಶೆ ಮಾಡೋ ಹಕ್ಕು ನಮ್ಮದಲ್ಲ, ಸರ್ಕಾರ ನಿಯಮನ ಮಾಡಿ ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಇದ್ದಾಗ ನಾವೆಲ್ಲೋ ಪೇಪರ್ ಓದ್ಕೊತಾ ಮೇಲೆ ನೋಡ್ಕೋತಾ ಏನಾದರೂ ರಿಮಾರ್ಕ್ ಪಾಸ್ ಮಾಡಿದ್ರಕ್ಕೆ ಅರ್ಥ ಇಲ್ಲ, ಅದಕ್ಕೆ ನಮಗೆ ಅರ್ಹತೆಯೇ ಇಲ್ಲ. ಆದ್ದರಿಂದ ಕೃಷ್ಣ ಒಪ್ಪಿದ ದ್ರೌಪದಿಯ ಮಾತು ಅಂದ ಮೇಲೆ ಅದಕ್ಕಿಂತ ಸತ್ಯ ಇರಲೇ ಸಾಧ್ಯವೇ ಇಲ್ಲ. ಸಂಧಿ ಆಗಲೇಬಾರದು, ಯುದ್ಧ ಆಗಬೇಕು, ಅವರು ಸಾಯಬೇಕು, ಜೊತೆಗೆ ಯಾವುದೋ ಹಂತದಲ್ಲಿ ನಿಲ್ಲಿಸೋ ಯೋಚನೆ ಕೂಡ ಇಲ್ಲ, ಯಾವುದೋ ಅವ್ರು ಸಾಯಲೇಬೇಕು. ಕೃಷ್ಣ ಹೇಳಿದ ಓಂ ಅಂತೇಳಿ ಹೊರಟೇ ಬಿಟ್ಟನಂತೆ. ಇದು ದ್ರೌಪದಿಯ ಬಗ್ಗೆ ಸಂದ ಇನ್ನೊಂದು ಅಪೂರ್ವವಾದ ಮಾತಿತ್ತು. ದ್ರೌಪದಿಯ ತೀರ್ಮಾನದಲ್ಲಿ ಯಾವ ದೋಷವೂ ಇಲ್ಲ, ಕೃಷ್ಣ ಮೆಚ್ಚತಕ್ಕಂಥ ತೀರ್ಮಾನ ದ್ರೌಪದಿ ತಗೊಂಡಿದ್ದಾಳೆ ಅಂತಾಯಿತು. ಆದ್ದರಿಂದ ದ್ರೌಪದಿಯ ಸ್ವಂತಿಕೆ ಎಷ್ಟು ದೊಡ್ಡದು, ದ್ರೌಪದಿಯ ಖಚಿತತೆ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇದು. ಇನ್ನೂ ಯೋಚನೆ ಮಾಡಬೇಕು. ಕೃಷ್ಣ ಪರಮಾತ್ಮ ದ್ರೌಪದಿಗೆ ಮಾತು ಕೊಟ್ಟ, ಅದೇ ರೀತಿಯಲ್ಲಿ ನಡೆಸ್ತೇನೆ ಅಂತ ಹೇಳಿದ, ಪೂರ್ತಿ ಸಮಾಧಾನ ಮಾಡದ, ನಮಗೊಂದು ಉತ್ತರ ಸಿಗುತ್ತೆ. ದ್ರೌಪದಿ ಎಂದೂ ಸಾಧ್ಯ ಇಲ್ಲ ಅಂತ ಯಾತಕ್ಕೆ ಹೇಳ್ತಾಳೆ? ಅದಕ್ಕೆ ಉತ್ತರ ನಾವು ಕಂಡುಕೊಂಡ್ರೆ ಗೊತ್ತಾಗ್ತದೆ. ದ್ರೌಪದಿ ಯಾರು? ಸರಸ್ವತಿ, ಭಾವಿ ಸರಸ್ವತಿ ಅಂದರೆ ವಿದ್ಯಾಭಿಮಾನಿನಿಯಾದ ದೇವತೆ. ಆ ವಿದ್ಯಾಭಿಮಾನಿ ದೇವತೆಗೆ ದುರ್ಯೋಧನಾದಿಗಳು ಅವಮಾನ ಮಾಡಿದ್ದಾರೆ, ಅಂದರೆ ವಿದ್ಯೆಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಹೇಳುತ್ತಾರೆ, ಬೇರೆ ಯಾವುದಕ್ಕೆ ಅವಮಾನ ಮಾಡಿದರೂ ಕ್ಷಮೆ ಸಿಗುತ್ತೆ, ವಿದ್ಯೆಗೆ ಅವಮಾನ ಮಾಡಿದಾಗ ಕ್ಷಮೆ ಸಿಗೋದಿಲ್ಲ. ಇದೊಂದು ಬಹಳ ಅಪೂರ್ವವಾದ ಮಾತು. ಬೇರೆ ಯಾವುದೇ ಮಾಡಿದರೂ ಕೂಡ ಕ್ಷಮೆ ಸಿಗಬಹುದು, ವಿದ್ಯೆಗೆ ಅವಮಾನ ಮಾಡಿದ್ರೆ ಕ್ಷಮೆ ಸಿಗೋದಿಲ್ಲ. ಯಾತಕ್ಕೆ ಅಂದರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅತ್ಯಂತ ಪವಿತ್ರವಾದ ವಸ್ತು ಎಲ್ಲೋ ಗಲೀಜು ಮಾಡಿದ್ರೆ ಸುಮ್ಮನೆ, ದೇವ್ರ ಮನೆಯಲ್ಲಿ ಮಾಡಿದ್ರೆ ಏನು ಮಾಡೋಕ್ಕಾಗತ್ತಾಗ? ಕ್ಷಮಿಸ್ಲಿಕ್ಕಾಗೋದಿಲ್ಲ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ಅಪರಾಧಗಳ ರೀತಿಯಲ್ಲಿ ಬೇರೆ. ಕ್ಲಬ್ನಲ್ಲಿ ಕುಡಿತಾನೆ ಅಂದರೆ ಕ್ಲಬ್ ಇರೋದೇ ಅದಕ್ಕೆ ಪಾಪ, ಅದೇನು ಯೋಚನೆ ಇಲ್ಲ. ದೇವಸ್ಥಾನದಲ್ಲಿ ಕುಡಿತಾನೆ ಅಂದರೆ ಫಜೀತಿ ಆಗತ್ತೆ. ಆಗ ಅವು ಅಕ್ಷಮ್ಯ ಅಪರಾಧ, ಅದು ಒಪ್ಪಲೇಬೇಕಾಗತ್ತೆ. ಇವತ್ತು ದುರ್ಯೋಧನ ಚಂದ್ರವಂಶದಲ್ಲಿ ಹುಟ್ಟಿ, ರಾಜಮನೆತನದಲ್ಲಿ ಹುಟ್ಟಿ, ರಾಜ್ಯ ಆಳಬೇಕಾದ ಜನ ಯಾರಾದರೂ ಪರಸ್ತ್ರೀಯರನ್ನು ಕೆಣಕ್ಲಕ್ಕೆ ಹೋದರೆ ಬಿಡಿಸಬೇಕು ನ್ಯಾಯವಾಗಿ. ದುರ್ಯೋಧನಾದಿಗಳು ರಾಜರಾಗಿದ್ದವ್ರು ಬಿಡಿಸ್ಬೇಕು ಅದನ್ನು. ಅಂಥವರೆಂಥ ಅನ್ಯಾಯ ಮಾಡಿದರೆ ಅವ್ರು ಕ್ಷಮೆ ಹಾಕಿ ಸಿಗಬೇಕು ಸಾಧ್ಯ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ವಿದ್ಯೆಯ ಅಮೃತ ಮಚ್ಚು ಹೇಳ್ತಾರೆ ಅಶ್ಚುತೆ ಅಂತ ಈಶಾವಾಸ ಉಪನಿಷತ್ ಹೇಳಿದೆ. ವಿದ್ಯೆಯ ಸ್ಥಾನ ಯಾತಕ್ಕೆ ದೊಡ್ಡದು ಗೊತ್ತೇನು? ಬೇರೆ ಯಾವುದಕ್ಕೂ ಮೋಕ್ಷ ಕೊಡಿಸೋ ಶಕ್ತಿ ಇಲ್ಲ. 1000 ಓದಿ ಮೋಕ್ಷ ಕೊಡಿಸೋ ಶಕ್ತಿ ಇಲ್ಲ, ಇರೋದು ವಿದ್ಯೆಗೆ ಮಾತ್ರ ಶಕ್ತಿ ಇರೋದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವ್ರು ಹೇಳು ಏನೋ ಕಾರಣ ಕೊಟ್ಟರೆ ಪಾಸ್ ಮಾಡಿಸ್, ಬರದೇ ಇಲ್ಲ ಏನು ಮಾಡಲಿ ಅಂತ ಹೇಳಿದ್ರೆ ಹೇಗೋ ಹಾಗೆ, ಏನೂ ಬರೋದಿಲ್ಲ ಹೇಗೆ ನಾನು ಪಾಸ್ ಮಾಡೋದು? ಇನ್ನೇನು ಫಿಲಪ್ ಆ ಗ್ಯಾಪ್ ಫಿಲಪ್ ಮಾಡೋಕ್ಕಾಗ, ದುಡ್ಡಿಲ್ಲ ಅವನು ಬೇಕಾದ್ರೆ ಕೊಡ್ಬೋದು, ಬೇಕಾದ್ರೆ ತಾನೇ ಫೀಸ್ ಕಟ್ಬೋದು, ತಾನೇ ಬುಕ್ಸ್ ಕೊಡಿಸ್ಬೋದು, ತಾನೇ ಬಟ್ಟೆ ಕೊಡಿಸ್ಬೋದು, ಬೇಕಾದ್ರೆ ತಾನೇ ಊಟ ಹಾಕಿಸ್ಬೋದು, ತಾನೇ ಬರೆದ್ರೆ ಪಜೀತಿ ಆಗುತ್ತೆ ಅಷ್ಟೆ. ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಹೆಲ್ಪ್ ಮಾಡೋದಕ್ಕೊಂದು ಮಿತಿ ಇರಬೇಕಲ್ಲ, ಅದನ್ನು ಮಾತ್ರ ತಾನೇ ಮಾಡಬೇಕಾದ ಕೆಲಸ. ಈ ಲೋಕದಲ್ಲೂ ಕೂಡ ಅದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಮೇಶ್ವರ ಮಗ ಇರಬಹುದು, ಯಾವುದೋ ಇಂಜಿನಿಯರಿಂಗ್ ಪೋಸ್ಟ್ ಖಾಲಿ ಇದೆ, ಆದರೆ ಅವನು ಓದಿರೋ ಮೆಡಿಕಲ್ಲು ಅದು ಸೀಟ್ ಕೊಡ್ಸೋಕ್ಕೆ ಬರೋದಿಲ್ಲ ಅವನಿಗೆ. ಇವತ್ತಿನ ಸರ್ಕಾರದಲ್ಲೂ ಬರೋದಿಲ್ಲ, ಇದು ಆಶ್ಚರ್ಯ. ಇವತ್ತು ರೀತಿಯಲ್ಲೂ ಕೂಡ ಇಂಗ್ಲಿಷ್ ಲೆಕ್ಚರ್ ಪೋಸ್ಟ್ ಖಾಲಿ ಇದ್ದರೆ ಕನ್ನಡ ಫಸ್ಟ್ ರ್ಯಾಂಕ್ ಬಂದರೆ ಅಪಾಯಿಂಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಉಳ್ಕೊಂಡಿದ್ದು ಇವತ್ತಾದರೂ ಕೂಡ ಧರ್ಮ ಸ್ವಲ್ಪ ಉಳ್ಕೊಂಡಿದೆ. ಅಂದಮೇಲೆ ಅನರ್ಹರಿಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ, ಅನರ್ಹರಿಗೆ ತಪ್ಪಿಸ್ಲಿಕ್ಕೂ ಸಾಧ್ಯತೆ ಇಲ್ಲ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಿದರೆ ವಿದ್ಯೆಗೆ ಸಬ್ಸ್ಟಿಟ್ಯೂಟ್ ಅಂತ ಒಂದಿಲ್ಲ. ಯಾವುದನ್ನ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು, ವಿದ್ಯೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಅವಮಾನವಾಯಿತು ಅಂದರೆ ಅದು ಅಕ್ಷಮ್ಯ ಅಪರಾಧವಾಗುತ್ತೆ. ಇದನ್ನು ಯೋಚನೆ ಮಾಡಿದರೆ ನಾವು ಯಾವ ಕಡೆಗೆ ದೃಷ್ಟಿ ಕೊಡಬೇಕು ಅಂತ ಗೊತ್ತಾಗ. ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಧಾನ ಸ್ಥಾನ ಅಂದರೆ ಮುಖ್ಯವಾಗಿ ವಿದ್ಯೆಗೆ, ಜ್ಞಾನಕ್ಕೆ. ಮತ್ತೆ ಮತ್ತೆ ಶಾಸ್ತ್ರಗಳೆಲ್ಲ ಸಾರದು ಅದನ್ನೇನೆ. 1000 ಕೆಲಸ ಬಿಡಿ, ಜ್ಞಾನ ಕಾರ್ಯಕ್ಕೆ ಯಾವಾಗಲೂ ಕೂಡ ಪ್ರಾಧಾನ್ಯ ಕೊಡಿ ಎಂಬುದು ಶಾಸ್ತ್ರದ ಸಂದೇಶ. ಆದ್ದರಿಂದನೇ ದ್ರೌಪದಿಯ ಕೋಪ ಅಂದರೆ ವಿದ್ಯೆಯ ಅಭಿಮಾನಿ ದೇವತೆಯ ಕೋಪ. ಅಂಥ ವ್ಯಕ್ತಿ ಎಂದೂ ಕ್ಷಮಿಸೋದಿಲ್ಲ, ಅವರು ಸಾಯಲೇಬೇಕು ಅಂತ ಹೇಳಿದಾಗ ಕೃಷ್ಣ ಒಪ್ಪಿಕೊಂಡ. ಯಾಕೆ ವಿದ್ಯೆಯಷ್ಟು ಪ್ರಿಯ ಭಗವಂತನಿಗೆ ಯಾರೂ ಇಲ್ಲ. ವಿದ್ಯೆಗೆ ಕಂಡ್ರೆ ಅತ್ಯಂತ ಪ್ರೀತಿ ಪರಮಾತ್ಮನಿಗೆ ವಿದ್ಯೆಯ ಮೇಲೆ, ಜ್ಞಾನದ ಮೇಲೆ. ಜ್ಞಾನ ಭೀಮಸೇನ, ವಿದ್ಯಾ ದ್ರೌಪದಿ. ಆದ್ದರಿಂದ ಅವರಿಬ್ಬರ ಮಾತು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾತು. ಮಾತು ಕೊಟ್ಟನಂತೆ, ಓಂ ಅಂತ ಹೇಳಿ ಹೊರಟುಬಿಟ್ಟನಂತೆ. ಅಲ್ಲಿಯಿಂದ ಕೃಷ್ಣ ತಯಾರಿ ಮಾಡಿಕೊಂಡು ಹೊರಡ್ತಾನಂತೆ. ಕೃಷ್ಣ ತೋರಿಸ್ತಾನೆ, ದುರ್ಯೋಧನ ಬೇರೆ ಆಗಿದ್ದಾನೆ, ಏನೋ ಮಾಡಿಬಿಟ್ರೆ ಕಷ್ಟ ಅಂತ ಧರ್ಮರಾಜ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಯಾರು ಬರಬೇಕಾಗಿಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ ಕೃಷ್ಣ ಹೇಳುತ್ತಾನೆ. ಇದು ಇನ್ನೊಂದು ಕೃಷ್ಣನ ಮಾತು, ಬರೀ ಸರಿಯಾಗಿ ಹೋಗಿಬಿಡೋಣ ಅಂತೇನು ಹೇಳೋದಕ್ಕೆ ಹೋಗೋದಿಲ್ಲ, ನಾನು ಒಬ್ಬನೇ ಹೋಗ್ತೇನೆ. ಆಗ ಸಾತ್ಯಕಿ ಬರ್ತಾನೆ ಕೃಷ್ಣ, ನಾನು ಜೊತೆ ಬರ್ತೇನೆ ಅಂತ ಕೂತಾನೆ. ನಾನು ಜೊತೆ ಬರ್ತೇನೆ ಅಂದರೆ ಆಯಿತು ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇಬ್ಬರೇ ಕೃಷ್ಣ ಸಾತ್ಯಕಿ ಇಬ್ಬರೇ. ಸಾತ್ಯಕಿ ಯಾತಕ್ಕೆ ಜೊತೆಗೆ ಹೋಗಿದ್ದು ಅನುಕೂಲ ಏನಾಯಿತು ಅಂದರೆ, ಅಲ್ಲಿ ರಿಪೋರ್ಟ್ ಉಳಿದವರಿಗೆಲ್ಲ ಹೇಳಕ್ಕೆ ಅನುಕೂಲ ಆಯಿತು. ಕೃಷ್ಣನಂತೂ ಡೈರೆಕ್ಟ್ ಅಪ್ರೋಚ್ ಮಾಡಿಕೊಳ್ಳೋ ಶಕ್ತಿ ಯಾರಿಗಿರ್ತದೆ? ಈ ಮತ್ತೆ ಜೊತೆಗೆ ಹೋದವರು ಏನಾಯ್ತು ಏನಾಯ್ತು ಅಂತ ಕೇಳಿದ್ರೆ ಹೇಳಕ್ಕೆ ಬರೋ ಸ್ವಾಮಿ ಕೇಳೋಕ್ಕಾಗುತ್ತೆ, ಏನಾಯ್ತು ಸ್ವಾಮಿ ಅಂತ ಕೇಳೋಕ್ಕಾಗತ್ತಾ? ಸಾಧ್ಯ ದಿವಾಂದ್ರೆ ಕೇಳಕ್ಕೆ ಬರುತ್ತೆ, ಅವ್ರನ್ನ ಕೇಳಕ್ಕೆ ಬರೋದಿಲ್ಲ. ಅದು ಕೃಷ್ಣರ ಜೊತೆಗೆ ಸಾತ್ಯಕ್ಕೆ ಹೋಗಿತ್ತು, ಉಳಿದ ಜನರಿಗೂ ಭಾರಿ ಉಪಯೋಗ ಆಯಿತು ಅಷ್ಟೇ. ಆ ರೀತಿ ಹೊರಟ್ರಂತೆ, ಈ ರಥ ಹೋಗ್ತಾ ಇದೆ, ಪಾಂಡವರೆಲ್ಲ ಬೀಳ್ಕೊಳ್ಳಕ್ಕೆ ಅಂತ ಹೊರಟಿದ್ದಾರೆ. ಆ ಕ್ಷಣದಲ್ಲಿ ಎಲ್ಲ ಋಷಿಗಳು ಮುನಿಗಳೆಲ್ಲ ಸೇರ್ತಾ ಇದ್ದಾರೆ. ಕೃಷ್ಣ ಹೊರಟಿದ್ದಾನೆ, ಎಲ್ಲರೂ ತಾವು ಕಳಿಸ್ಲಕ್ಕೆ ಅಂತ ಬಂದಿದ್ದೇ ಒಂದು ಗುಂಪು ಎಲ್ಲ ನಿಂತಿದ್ದಾರೆ. ಕೃಷ್ಣ ಆ ಸಮಯದಲ್ಲಿ ರಥ ಹೇಳ್ತಾ ಹೇಳ್ತಾ ಸಾತ್ಯಕಿ, ನಮ್ಮ ಚಕ್ರ ಶಂಖ ಗದೆ ಎಲ್ಲ ಹಾಕಪ್ಪಕ್ಕ ರಥಗಳು ಇಟ್ಕೋ, ಅದನ್ನು ಇಟ್ಕೋ ಅಂತ ಹೇಳಿದನಂತೆ. ಅಲ್ಲಿ ಹೋಗ್ತಾ ಇದ್ದೇವೆ, ಹುಷಾರಾಗಿದ್ದರೆ ಆಚೆ ಆಚೆ ಸಾಕಷ್ಟು ಅಂತ ಹೇಳ್ತಾನೆ ಪರಮಾತ್ಮ. ನಮಗೆಲ್ಲ ತೋರಿಸ್ತಾನೆ ಕೆಳಗಡೆ ಹೋಗ್ಬೇಕಾದ್ರೆ ಮಠಕ್ಕೆ ಹೋಗ್ಬೇಕಾದ್ರೆ ನಾವು ತಮಗೆ ತಾಳಿ ಒಯ್ದು ಬಿಡ್ತಾನೆ, ಬಿಡೋದು ಲಕ್ಷ್ಮಾತ್ಯ ವಿಷಯ ಊಟಕ್ಕೆ ಅಂದ್ರೆ ಬರುತ್ತೆ ಅಂತೇಳಿ. ಇನ್ನೇನು ಪುಸ್ತಕ ಇಸ್ತಾ ಒಯ್ಯೋದಿಲ್ಲ, ಅದು ಬೇರೆ, ಅದು ಅಭ್ಯಾಸ ಇಟ್ಕೊಂಡಿಲ್ಲ. ಒಂದು ತಮಗೆ ತಾಳಿ ಸ್ಪೇರ್ ಇದ್ರು ಇರಲಿ, ಲಕ್ಷ್ಮಾತ್ಯ ವಿಷಯದ್ರೆ ಊಟ ಮಾಡಿಕೊಂಡೆ ಬಂದುಬಿಟ್ರಾಯ್ತು ಅಂತ ಹೇಳಿ, ಅದು ಒಳ್ಳೆ ಆರಾಧನೆಗಿರಾದಿದ್ದರೆ ಮಾತ್ರ ಮೊದಲೇ ತಯಾರಾಗಿಬಿಟ್ಟಿರ್ತಾನೆ ಮನುಷ್ಯ. ಇಲ್ಲಿ ಕೃಷ್ಣ ತೋರಿಸ್ತಾನೆ, ಶತ್ರುಗಳ ಹತ್ರ ಹೋಗಬೇಕಾದ್ರೆ ಶಸ್ತ್ರ ಬಿಟ್ಟು ಹೋಗಬಾರದು, ಶತ್ರುಗಳ ಹತ್ರ ಹೋಗಬೇಕಾದ್ರೆ ಶಸ್ತ್ರ ಬಿಟ್ಟು ಹೋಗಬಾರದು. ಇವತ್ತು ಶತ್ರುಗಳು ಎಲ್ಲೋ ಇಲ್ಲ, ನಮ್ಮೊಳಗೇ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಮ್ಮಲ್ಲೇ ಶತ್ರುಗಳಿದ್ದಾರೆ. ಈ ಶತ್ರುಗಳನ್ನ ಶಸ್ತ್ರದಿಂದ ಕೊಲ್ಲಕ್ಕೆ ಬರೋದಿಲ್ಲ, ಶಾಸ್ತ್ರದಿಂದ ಕೊಲ್ಲಕ್ಕೆ ಬರೋದು. ಆದ್ದರಿಂದ ಶಸ್ತ್ರ ಬಿಟ್ಟು ಶತ್ರುಗಳ ಹತ್ರ ಹೋಗಬಾರದು, ಶಾಸ್ತ್ರ ಬಿಟ್ಟು ಜೀವನವನ್ನು ಬಾಳಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಗವಂತ ನಮಗೆ ತೋರಿಸ್ತಾರೆ. ಭಗವಂತನ ಏನು ಬೇಕಾಗಿದೆ ಅವ್ನು ನೋಡಿದರೆ ಸಾಕು, ಜಗತ್ತ ಸುಟ್ಟು ಬಿಡುತ್ತೆ ಅಂತ ಹೇಳುತ್ತಾರೆ. ಒಂದು ಸತ್ಯ ನೋಡಿದರೆ ಸುಟ್ಟು ಇನ್ನೊಂದ್ಸರ್ತಿ ನೋಡಿದರೆ ಬದುಕಿ ಕೊಡುತ್ತೆ, ಅಂತ ಸಾಮರ್ಥ್ಯ ಕೃಷ್ಣನಿಗೆ ಉಂಟು. ಲೋಕಕ್ಕೆ ತೋರಿಸ್ತಾನೆ. ಅದಕ್ಕೆ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ಇಹೋಹೋ. ಇಷ್ಟು ಹೇಳಿ ಮುಂದೆ ಹೊರಟನಂತೆ. ಅವರೆಲ್ಲರೂ ಭಾರಿ ನಮಸ್ಕಾರಾದಿಗಳನ್ನು ಮಾಡಿ ಕಳಿಸ್ತಾರೆ. ಕೃಷ್ಣ ಪರಮಾತ್ಮ ಹೊರಡ್ತಾ ಇದ್ದಾನೆ. ಆ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದೆ. ಇವತ್ತು ಪ್ರೆಸಿಡೆಂಟ್ ವಿಸಿಟ್ ಅಂತ ಹೇಳಿದ್ರೆ ಇಮ್ಮಡಿ ಎಲ್ಲ ಪೇಪರ್ಲ್ಲಿ ಬಂದ್ಬಿಡುತ್ತೆ ಇಮ್ಮಡಿಯೇಟ್ ಆಗಿ. ಪ್ರೈಮ್ ಮಿನಿಸ್ಟರ್ ವಿಸಿಟ್ ಅಂದ್ರೆ ಟಾಪ್ ಪ್ರಯಾರಿಟಿ ಕೊಟ್ಟಾಗ್ತಾರೆ. ಅದು ಕೃಷ್ಣ ಹೊರಟಿದ್ದಾನೆ. ಕೆಲಾಂಡ್ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂದ್ರೆ ಕೇಳಬೇಕಾ? ಜಗತ್ತಿಗೆ ದೊಡ್ಡ ಸುದ್ದಿ. ಕೆಳಗೆಲ್ಲ ಋಷಿಗಳು ಮುನಿಗಳೆಲ್ಲ ಸೇರಿಬಿಟ್ರಂತೆ. ಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಹೋಗ್ತಾ ಇದ್ದಾನಂತೆ. ದುರ್ಯೋಧನ ಜೊತೆಗೆ ಉಪದೇಶ ಮಾಡ್ತಾನಂತ ಅವನಿಗೆ ಯುದ್ಧ ಬೇಡ ಅಂತೇಳಿ. ಅದನ್ನು ನಾವು ಕೇಳಬೇಕು. ಎಲ್ಲ ಕಡೆಗೇನೆ ಋಷಿಗಳು ಮುನಿಗಳು ಸಾಲು ಸಾಲು ಹೋಗ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಎಲ್ಲೆಲ್ಲಿ ಸುದ್ದಿ ಹೋಗುತ್ತೆ, ಎಲ್ಲ ಗುರಿ ಹಸ್ತಿನಾಪುರಕ್ಕೇನೆ. ಆ ಕಡೆ ಹೊರಟ್ರಂತೆ. ಇದು ಭೂಲೋಕದಲ್ಲಿ ಹೀಗಾದರೆ ದೇವಲೋಕದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿಬಿಟ್ರಂತೆ. ಮೇಲೊಂದು ಗುಂಪು ಹೋಗ್ತಾ ಇದ್ದಾನೆ, ಇಲ್ಲಿ ಹೋಗ್ತಾ ಇದ್ದಾನೆ ಕೃಷ್ಣ. ಬೇರೆ ಕಡೆಯಲ್ಲಿ ಎಲ್ಲ ಕೃಷ್ಣನ ಫಾಲೋ ಮಾಡ್ತಾ ಇದ್ದಾರೆ. ಕೃಷ್ಣ ಹೊರಟಿದ್ದಾರೆ. ಕೃಷ್ಣ ನೋಡದೆ ಒಂದು ಭಾಗ್ಯ ಅಲ್ಲ ಜನಗಳಿಗೆ. ಉತ್ಸವ ಬಂದ್ರೇ ಬ್ರಹ್ಮೋತ್ಸವ ಅಲ್ಲ. ತಿರುಪತಿ ನೋಡ್ಬೇಕಾದ್ರೆ ಕಣ್ಣೆತ್ತಿ ನೋಡ್ಲಿಕ್ಕಾಗದಿರ. ಉಡುಪಿ ಬ್ರಹ್ಮ ಇದರಲ್ಲಿ ಎಲ್ಲಿ ನೋಡಿದ್ರೆ ಜನ ತುಂಬಿರ್ತಾರೆ. ವಿಗ್ರಹ ನೋಡ್ಲಿಕ್ಕೆ ಎಷ್ಟು ಜನ ಇರ್ತಾರೆ. ಡೈರೆಕ್ಟ್ ಕೃಷ್ಣ ಬಂದರೆ ಆಗಿರಬಹುದು. ಎಲ್ಲ ಜನಗಳು ಕೂಡ ತಮ್ಮ ಗಮನ ಕೇಂದ್ರೀಕರಿಸಿದ್ದಾರೆ. ಅವರಿವರು ಬರೋದಲ್ಲ, ನಾರರಾದಿಗಳು ಬಂದಿದ್ದಾರೆ. ಮತ್ತೆ ಕಶ್ಯಪಾದಿ ಮಹಾಮುನಿಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ಮಹರ್ಷಿಗಳು ಯಾರ್ಯಾರು ಇದ್ದಾರೆ ಜಗತ್ತಿನ ಜ್ಞಾನಿಗಳೆಲ್ಲ ಒಂದ್ ಕಡೆ ಸೇರ್ತಾ ಇದ್ದಾರೆ. ಕೃಷ್ಣ ಮಾತಾಡ್ತಾನೆ, ನಾವು ಕೇಳಬೇಕು. ಕೃಷ್ಣನ ಒಂದೊಂದು ಮಾತು ಅಂತ ಹೇಳಿದರೆ ಸಮಸ್ತ ಶಾಸ್ತ್ರಾರ್ಥ ಎಲ್ಲ ಹೊರಡ್ತಾ ಇದ್ದಾರೆ. ಆ ಗುಂಪಿನೊಳಗೆ ಸಾಕ್ಷಾತ್ ಪರಶುರಾಮ ದೇವರು ಸೇರ್ಕೊಂಡಿದ್ದಾರೆ. ನಾನು ಕೇಳಬೇಕು ಅಂತ ಹೊರಟ್ರಂತೆ. ಸ್ವತಃ ವೇದವ್ಯಾಸ ದೇವರು ಹೊರಟಿದ್ದಾರೆ, ಕೃಷ್ಣ ಮಾತಾಡ್ತಾರೆ ನಾವು ಕೇಳಬೇಕು ಅಂತೇಳಿ. ಅವರ್ಯಾರು? ಅವರೇ ಕೃಷ್ಣ. ಈ ಮಧ್ಯೆ ವೇದವ್ಯಾಸರು ನಾರಾಯಣ, ಪರಶುರಾಮ ದೇವರು ನಾರಾಯಣ, ಒಟ್ಟು ಮೂರು ರೂಪದಿಂದ ಭಗವಂತ ಹೋಗ್ತಾ ಇದ್ದಾರಂತೆ. ಅಲ್ಲ, ಅವರ್ಯಾಕೆ ಬರಬೇಕಾಗಿತ್ತು ಅಂತ ಕೇಳಿದರೆ ಒಳ್ಳೆ ಕಾರಣ ಕೊಡ್ತಾರೆ. ಕೋಹಿತಂ ವೇದಿ ತುಂ ಶಕ್ತಃ ನಾರಾಯಣ ಮನಾಮಯಂ ಕೃತೇ ಸತ್ಯವತಿ ಸೂನೋಹ ಕೃಷ್ಣಾದ್ವಾ ದೇವಕೀ ಸುತಾತ್. ಕೃಷ್ಣ ಮಾತಾಡ್ತಾನಲ್ಲ, ಆ ಮಾತನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡೋಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ? ತನ್ನ ರೂಪಕ್ಕೆ ಸಾಧ್ಯ. ತಾನೇ ತಾನು ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಅರ್ಜುನ ಹೇಳ್ತಾನೆ. ಕೃಷ್ಣ ನಿನ್ನ ಬಗ್ಗೆ ನಿನಗೆ ಪೂರ್ತಿ ಗೊತ್ತು, ಉಳಿದವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕೃಷ್ಣನ ಮಾತನ್ನ ಕೃಷ್ಣ ತಿಳ್ಕೊಂಡಾಗ ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಉಂಟು? ಆದ್ದರಿಂದ ನೂರಕ್ಕೆ ನೂರರಷ್ಟು ಅರ್ಥ ಆಗಬೇಕು ಅಂತಿದ್ರೆ ಅದು ಕೇವಲ ಭಗವಂತನ ಮತ್ತೊಂದು ರೂಪಕ್ಕೇನೆ. ಮಹಾಲಕ್ಷ್ಮಿಗೂ ಅಷ್ಟು ಅರ್ಥ ಆಗೋದಿಲ್ಲಂತೆ ಈ ಮಧ್ಯೆ. ಪರಮಾತ್ಮನ ಬಗ್ಗೆ ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀಜ್ಞಾನಂ. ಆದರೆ ಮಹಾಲಕ್ಷ್ಮಿಗಿಂತ ಜಾಸ್ತಿ ಗೊತ್ತಾಗ ಪರಮಾತ್ಮ ತನ್ನ ಬಗ್ಗೆ ತಾನೇ ಗೊತ್ತಾಗತ್ತೆ. ಅನಂತರ ಲಕ್ಷ್ಮೀ ದೇವಿಗೆ ಅವ್ರು ಕಡಿಮೆ, ಇವರು ಇನ್ನೂ ಕಡಿಮೆ, ವಾಯುದೇವರಿಗೆ ಅವರು ಇನ್ನೂ ಕಡಿಮೆ. ಆದರೆ ಅವ್ರು ಯಾರು ತಪ್ಪು ಮಾತ್ರ ತಿಳ್ಕೊಳ್ಳೋದಿಲ್ಲ, ಅದು ವಿಶೇಷ. ಉಳಿದವರಿಗೆ ತಪ್ಪು ಅರ್ಥ ಆಗೋ ಚಾನ್ಸಸ್ಸೂ ಇದೆ. ಗರುಡಾದಿಗಳಿಂದ ಮುಂದೆ ಬಂದ ಮೇಲೆ ಸರಿ ಪೂರ್ತಿ ಅರ್ಥ ಆಗೋದಿಲ್ಲ, ಬಿಡೋದಲ್ಲ, ಒಮ್ಮೊಮ್ಮೆ ತಪ್ಪು ಅರ್ಥನೂ ಆಗಬಹುದು. ಇದು ಜ್ಞಾನದ ತಾರತಮ್ಯ ಅಂತ ಕರೀತಾರೆ. ಎಮ್ ಎಸ್ ಸಿ ಅಂದ್ರೆ ಅರ್ಥ ಇದೆ, ಬಿ ಎಸ್ ಸಿ ಅಂದ್ರೆ ಅರ್ಥ ಇದೆ, ಎಸ್ ಎಸ್ ಎಲ್ ಸಿ ಅಂದ್ರೆ ಒಂದು ಅರ್ಥ ಇದೆ. ಎಮ್ ಎಸ್ ಸಿ ಓದಿದ್ದಾರೆ ಅಂದ್ರೆ ಇವನು ಎಮ್ ಎಸ್ ಸಿ ಓದಿರಲಿ ಬಿಡಲಿ, ಎಮ್ ಎಸ್ ಸಿ ಎಸ್ ಎಲ್ ಸಿಗಿಂತ ದೊಡ್ಡದೊಂದು ಗೊತ್ತಿರುತ್ತಲ್ಲ ಅಷ್ಟರ ಮಟ್ಟಿಗೆ. ಆ ತಾರತಮ್ಯ ಜ್ಞಾನ ಅನ್ನೋದು ಜ್ಞಾನದಲ್ಲೂ ಇದೆ, ಅಧಿಕಾರದಲ್ಲೂ ಇದೆ ಅಲ್ಲ. ಆ ದೃಷ್ಟಿಯಲ್ಲಿ ಅವರು ಹೊರಟ್ರಂತೆ. ತಾರುದ್ದಕ್ಕೂ ಸಂಭ್ರಮವೇ ಸಂಭ್ರಮ. ಎಲ್ಲಿ ನೋಡಿದರೂ ಕೂಡ ಕೃಷ್ಣ ಹೊರಟ ಉಪಪ್ಲಾವ್ಯದಿಂದ ಹಿಡಿದು ಹಸ್ತಿನಾಪುರದವರೆಗೆ ಜನ ಇಲ್ಲದ ಜಾಗನೇ ಇಲ್ಲಂತೆ. ಎಲ್ಲ ಕಡೆ ಪ್ಯಾಕ್ ಆಗಿಬಿಟ್ಟಿದ್ದಾರೆ. ದಾರುದ್ದಕ್ಕೂ ಹೂವಿನ ಕೆಳಗೆಲ್ಲ ಹೂವಿನ ಹಾಸಿಗೆ ಜನ ಹಾಸಿದ್ದಾರೆ. ಮೇಲಿನ ದೇವತೆಗಳು ಹೂವು ಸುರಿಸ್ತಾ ಇದ್ದಾರಂತೆ. ಮೇಲಿಂದ ಹೂವು, ಮಧ್ಯದ ಬರೀ ಹೂವಿನ ಮಧ್ಯ ಭಗವಂತ ಹೊರಟಿದ್ದಾನೆ ರಥದಲ್ಲಿ. ಆಗ ಮುಂದೆ ಈ ಕಡೆಗೆ ಮೀಟಿಂಗ್ ನಡೀತಾ ಇದೆ. ದುರ್ಯೋಧನಾದಿಗಳು ದೊಡ್ಡ ಸಭೆ ಸೇರಿಸಿದ್ದಾರೆ. ಓ ಅಂತ ಸುದ್ದಿ